ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಹಳ್ಳಿಗಾಡಿನಲ್ಲಿ ವಾಸ ಮಾಡುವುದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆ ಕಾಲಗಳ ಘಟನೆ ಅನ್ನುವಂಥ ಪುಸ್ತಕದಲ್ಲಿ ನಾವು ಹಳ್ಳಿಗಾಡಿನಲ್ಲಿ ವಾಸ ಮಾಡುವುದರ ಮುಖ್ಯತ್ವ ಏನು ಅನ್ನುವಂಥ ವಿಚಾರವನ್ನು ನಾವು ಕಳೆದ ಸಂಚಿಕೆಯಲ್ಲಿ ಕಲಿತಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ನಾವು ಇವತ್ತಿನ ಸಂಚಿಕೆಯಲ್ಲಿ ಹಳ್ಳಿಗಾಡಿನಲ್ಲಿ ವಾಸ ಮಾಡುವುದರಿಂದ ನಮ್ಮ ಗುಣಗಳು ಹೇಗೆ ಬದಲಾವಣೆ ಹೊಂದತಕ್ಕಂಥದ್ದಾಗಿದೆ ಮತ್ತು ಶಾರೀರಿಕವಾಗಿ ಆರೋಗ್ಯವಾಗಿ ನಾವು ಬದುಕಲು ಹಳ್ಳಿಗಾಡಿನ ಜೀವನ ಎಷ್ಟು ಉತ್ತಮ, ನಮ್ಮ ಆಹಾರ ಪದ್ಧತಿಗಳು ಹೇಗಿರಬೇಕು ಅನ್ನುವಂತಹ ಅನೇಕ ವಿಚಾರಗಳನ್ನು ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ತಲೆಗಳನ್ನು ಬಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಅಪ್ಪ ತಂದೆಯೇ, ಈ ಒಂದು ಸಮಯದಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಸ್ವಾಮಿ ಮತ್ತೊಂದು ಆವರ್ತಿ ಈ ಕೊನೆ ಕಾಲಗಳ ಘಟನೆಯಲ್ಲಿ ನಡೀತಕ್ಕಂಥ ವಿಚಾರದಲ್ಲಿ ಹಳ್ಳಿಗಾಡಿನ ಕಡೆಗೆ ಯಾಕೆ ಪ್ರಯಾಣ ಬೆಳೆಸಬೇಕು, ಪಟ್ಟಣಗಳಲ್ಲಿ ಬರ್ತಕ್ಕಂತಹ ಒಂದು ದೊಡ್ಡ ಅಪಘಾತಗಳು ಏನು ಅನ್ನುವಂಥದ್ದನ್ನು ನಾವು ಕಲಿತಕ್ಕಂಥವರಾಗಿದ್ದೇವೆ ಸ್ವಾಮಿ. ಇವತ್ತಿನ ದಿನದಲ್ಲಿ ಹಳ್ಳಿಗಾಡಿನಲ್ಲಿ ಜೀವಿಸುವಾಗ ನಮ್ಮ ಆತ್ಮಿಕ ಜೀವಿತ, ನಮ್ಮ ಶಾರೀರಿಕ ಆರೋಗ್ಯದ ಜೀವಿತ ಹೇಗಿರ್ತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರದ ಬಗ್ಗೆ ನಾವು ಕಲಿಯಲು ಹೋಗುವಾಗ ನೀನು ನಮ್ಮ ಸಂಗಡ ಇರು, ಆತ್ಮನ ಮುಖಾಂತರವಾಗಿ ಮಾತನಾಡು ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು, ಅದರ ನಿಮಿತ್ತವಾಗಿ ಆಶೀರ್ವಾದ ಹೊಂದಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ತಯಾರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಹಳ್ಳಿಗಾಡಿನಲ್ಲಿ ವಾಸ ಮಾಡುವುದರಿಂದ ನಮಗೆ ಬರ್ತಕ್ಕಂತಹ ಒಂದು ಪ್ರಯೋಜನ ಏನು ಅನ್ನುವಂತಹ ವಿಚಾರವನ್ನು ನಾವು ಗಮನಿಸಿದಾಗ ಉತ್ತಮವಾದಂತಹ ಗುಣ ಸ್ವಭಾವದ ಬೆಳವಣಿಗೆ ಹಳ್ಳಿಗಳಲ್ಲಿ ಸುಲಭವಾಗಿ ನಾವು ಕಂಡುಕೊಳ್ಳಬಹುದು. ಹೇಗೆ ಎಂಬುದಾಗಿ ನಾವು ನೋಡುವಾಗ ಹಳ್ಳಿಗಳಲ್ಲಿ ಜೀವನ ಉಪಾಯಕ್ಕಿಂತ ಪಟ್ಟಣಗಳಲ್ಲಿ ಜೀವನ ಉಪಾಯವು ಸುಲಭವೆಂದು ತಿಳಿದುಕೊಂಡು ತಂದೆ ತಾಯಿಯರು ತಮ್ಮ ಕುಟುಂಬಗಳೊಡನೆ ನಗರಗಳಿಗೆ ಬರುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ಇದನ್ನು ನಾವು ನೋಡುವಂಥವರಾಗಿದ್ದೇವೆ. ಶಾಲಾ ಕಾಲೇಜು ಓದುವ ಮಕ್ಕಳು ರಜೆಗಳಲ್ಲಿ ಹಾಗೂ ವಿದ್ಯಾಭ್ಯಾಸ ಮಾಡದಿರುವ ಮಕ್ಕಳು ಹಾದಿ ಬೀದಿಯಲ್ಲಿ ಅನೇಕ ರೀತಿಯ ಪೋಲಿ ಮಕ್ಕಳಾಗೆ ಅವರು ಇರುವಂಥವರಾಗಿದ್ದಾರೆ. ಅವರ ಗುಣ ನಡತೆ ಸರಿಯಾದ ರೀತಿಯಲ್ಲಿ ಇರುವುದಿಲ್ಲ. ಅಲ್ಲದೆ ಅವರ ಜೊತೆ ಸೇರಿ ಕೆಟ್ಟ ಅಭ್ಯಾಸಗಳನ್ನು ಅವರು ಕಲಿಯುವವರಾಗಿದ್ದಾರೆ. ಆದರೆ ನಗರಗಳಲ್ಲಿ ಶಿಕ್ಷಣ ಪಡೆಯುವ ಮಕ್ಕಳಿಗೆ ಅವರನ್ನು ಆಕರ್ಷಿಸುವ ಮತ್ತು ನೈತಿಕ ಸ್ಥೈರ್ಯ ಕುಂದಿಸುವ ಎಲ್ಲಾ ರೀತಿಯ ಶೋಧನೆಗಳು ಎದುರಾಗುತ್ತವೆ. ಅಂತಹ ಮಕ್ಕಳಲ್ಲಿ ಉತ್ತಮ ಗುಣ ಸ್ವಭಾವ ಬೆಳೆಸಿಕೊಳ್ಳುವಂತೆ ಮಾಡುವುದು ತಂದೆ ತಾಯಿಯರಿಗೆ 10 ಪಟ್ಟು ಕಷ್ಟವಾಗುತ್ತದೆ. ನಗರಗಳು ಎಲ್ಲವನ್ನ ಆಕರ್ಷಿಸುವಂತಹ ಶೋಧನೆಗಳಿಂದ ತುಂಬಿವೆ. ಇಂತಹ ಶೋಧನೆಗಳಿಂದ ನಮ್ಮ ಮಕ್ಕಳು ಕಲುಷಿತಗೊಳ್ಳದ ರೀತಿಯಲ್ಲಿ ನಮ್ಮ ಕೆಲಸವನ್ನು ನಿಯೋಜಿಸಿಕೊಳ್ಳಬೇಕು. ನಗರಗಳಲ್ಲಿ ಯುವಕರು ಮಾತ್ರವಲ್ಲ, ದೊಡ್ಡವರು ಸಹ ಸೈತಾನನೆಂಬ ಶತ್ರುವಿನ ಬಲೆಗೆ ಬೀಳುವ ಸಾಧ್ಯತೆ ಹೆಚ್ಚಾಗಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ನಮ್ಮ ಜನರು ನಮ್ಮ ಕುಟುಂಬಗಳೊಡನೆ ಹೆಚ್ಚು ವಸತಿ ಇರದ ಹಳ್ಳಿಗಾಡಿನ ಪ್ರದೇಶಗಳಿಗೆ ಹೋಗಿ ಅಲ್ಲಿ ವಾಸಿಸುವುದರ ಮೂಲಕವಾಗಿ ತಮ್ಮ ಸಮಯವನ್ನು ಕಳೆಯುವಂತೆ ಕೊನೆ ಕಾಲದಲ್ಲಿ ದೇವರು ನಮ್ಮನ್ನು ಕರೆಯುವಂತೆವನಾಗಿದ್ದಾನೆ. ನಗರಗಳಲ್ಲಿ ವಾಸಿಸುವ 100 ಕುಟುಂಬಗಳಲ್ಲಿ ಶಾರೀರಿಕ ಆತ್ಮಿಕ ಅಥವಾ ಮಾನಸಿಕವಾಗಿ ಬೆಳವಣಿಗೆ ಹೊಂದುವ ಒಂದು ಕುಟುಂಬವು ಈ ಲೋಕದಲ್ಲಿ ಇಲ್ಲ ಎಂಬುದಾಗಿ ಶ್ರೀಮತಿ ವೈಟಮ್ನವರು ಕೊನೆ ಕಾಲದ ಘಟನೆಗಳ ಪುಸ್ತಕದಲ್ಲಿ ತಿಳಿಸುವಂತವರಾಗಿದ್ದಾರೆ. ಈ ನಗರದಲ್ಲಿ ವಾಸಿಸುವಂತಹ ಜನರಲ್ಲಿ ಶಾರೀರಿಕ ಮತ್ತು ಆತ್ಮಿಕ ಮಾನಸಿಕವಾಗಿ ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವಂತಹ ಒಂದು ಹುಮ್ಮಸ್ಸು ಅವರಲ್ಲಿ ಇಲ್ಲದೇ ಇರುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಆದರೆ ಹೊಲ ಗದ್ದೆಗಳು ಮರಗಿಡಗಳು ಇರುವ ಏಕಾಂತ ಸ್ಥಳಗಳಲ್ಲಿ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಸಂತೋಷ ಮುಂತಾದ ಗುಣಗಳನ್ನು ಉತ್ತಮವಾಗಿ ಬೆಳೆಸಿಕೊಳ್ಳಬಹುದು. ನಿಮ್ಮ ಮಕ್ಕಳನ್ನು ನಗರದ ವಾಹನಗಳ ದಿಗಿಲು ಬೀಳಿಸುವ ಸದ್ದು ಗದ್ದಲಗಳಿಂದ ದೂರ ತೆಗೆದುಕೊಂಡು ಹೋಗಿರಿ. ಅಲ್ಲಿ ಅವರ ಮನಸ್ಸು ಹೆಚ್ಚು ಆರೋಗ್ಯಕರವಾಗಿರುವುದು ದೇವರ ವಾಕ್ಯದ ಸತ್ಯವನ್ನು ಅವರ ಹೃದಯಗಳಲ್ಲಿ ನಾಟುವಂತೆ ಹೇಳಬಹುದು. ಹಳ್ಳಿಗಾಡಿನಲ್ಲಿ ಇದು ಸುಲಭವಾಗಿ ನಾವು ಮಕ್ಕಳಿಗೆ ಕಲಿಸಲು ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಅಷ್ಟು ಮಾತ್ರ ಅಲ್ಲ ಪ್ರಿಯ ಕೇಳುಗರೆ, ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಹೋಗಿ ಓದಿದಾಗ ಅಲ್ಲಿ ಪರಿಸರದಲ್ಲಿ ಉತ್ತಮ ಶಾರೀರಿಕ ಆರೋಗ್ಯವನ್ನು ಕಂಡುಕೊಳ್ಳಬಹುದಾಗಿದೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ, ಯಾವಾಗಲೂ ಗಲಭೆ ಹಾಗೂ ಅಸ್ತವ್ಯಸ್ತತೆ ಇರುವ ನಗರ ಪ್ರದೇಶಗಳಲ್ಲಿ ತನ್ನ ಜನರು ವಾಸ ಮಾಡಬೇಕೆಂಬುದು ದೇವರ ಚಿತ್ತವಲ್ಲ. ಯಾಕೆಂದರೆ ಅಲ್ಲಿನ ಸದ್ದು ಗದ್ದಲದಿಂದ, ತಾರಾತುರಿಯ ಜೀವನದಿಂದ ಜನರ ವ್ಯವಸ್ಥೆಯ ನೈತಿಕ ಸ್ಥೈರ್ಯವು ಹಾಳಾಗಿರುವುದರಿಂದ ಮಕ್ಕಳು ಹಾಳಾಗದಂತೆ ಅವರನ್ನು ರಕ್ಷಿಸಬೇಕಾದದ್ದು ತಂದೆ ತಾಯಿಯರ ಕರ್ತವ್ಯವಾಗಿದೆ. ಅದಕ್ಕೋಸ್ಕರವೇ ದೇವರು ಪಟ್ಟಣಗಳನ್ನು ಬಿಟ್ಟು, ನಗರಗಳನ್ನು ಬಿಟ್ಟು ಹಳ್ಳಿಗಾಡಿನ ಕಡೆಗೆ ಹೋಗಿ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ನಗರಗಳಲ್ಲಿ ಹಸಿರಾದ ಹೊಲೆಗದ್ದೆಗಳನ್ನು ನೋಡಿದ, ಆ ಒಂದು ಪ್ರಕೃತಿಯ ವಾತಾವರಣವನ್ನು ನೋಡಿದಾಗ ಎಲ್ಲೂ ನೋಡಿದರೂ ಕಾಂಕ್ರೀಟ್ ಕಟ್ಟಡಗಳು, ಕೊಳಕಾದ ಹಾಗೂ ಕಿರಿದಾದ ರಸ್ತೆಗಳು, ಹೊಗೆ ಮಂಜಿನಿಂದ ಕೂಡಿದ ವಾತಾವರಣದಲ್ಲೇ ವರ್ಷಗಳ ಕಾಲ ವಾಸಿಸುತ್ತಿರುವುದರಿಂದ ಅಂಥವರನ್ನು ಹಸಿರಾದಂತಹ ಹೊಲೆಗದ್ದೆ, ಗಿಡ ಮರಗಳು, ಗುಡ್ಡಗಾಡುಗಳು, ಸದಾ ನೀರಿನಿಂದ ಹರಿಯುವ ತೊರೆಗಳು, ಶುಭ್ರವಾದ ನೀಲಿ ಆಕಾಶ ಹಾಗೂ ಉಸಿರಾಡಲು ನೈರ್ಮಲ್ಯವಾದಂಥ ಗಾಳಿ ಇರುವ ಹಳ್ಳಿಗಾಡುಗಳಿಗೆ ಕರೆದುಕೊಂಡು ಹೋದಾಗ ಆ ದೃಶ್ಯವು ಅವರಿಗೆ ಹೆಚ್ಚು ಕಡಿಮೆ ಪರಲೋಕದಂತೆ ಕಂಡುಬರತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಎಷ್ಟೋ ಸಂದರ್ಭದಲ್ಲಿ ಇಂತಹ ಅನುಭವವನ್ನು ಪಟ್ಟಣದಿಂದ ಹಳ್ಳಿ ಕಡೆಗೆ ಹೋದಂಥ ಜನಗಳ ಒಂದು ಅನುಭವದ ವಿಶೇಷವಾದಂತಹ ಅವರ ಒಂದು ಅನುಭವವನ್ನು ನಾವು ಈ ವಾಕ್ಯದ ಮುಖಾಂತರವಾಗಿ ನೋಡಬಹುದಾಗಿದೆ. ಅಷ್ಟು ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ಆಹಾರ ಪದಾರ್ಥಗಳನ್ನು ನಾವೇ ಆ ಹಳ್ಳಿಗಾಡಿನ ಕಡೆಗೆ ಹೋದಾಗ ಬೆಳೆದುಕೊಳ್ಳಬಹುದು. ತನ್ನ ಜನರು ಹಳ್ಳಿಗಳಲ್ಲಿ ವಾಸ ಮಾಡಬೇಕೆಂದು ದೇವರು ಬಯಸುತ್ತಾನೆ. ಅಲ್ಲಿ ಹಿತ್ತಲಿನಲ್ಲಿ ಅಂದರೆ ಮನೆಯಿಂದ ಹಿಂದೆ ಇರತಕ್ಕಂಥ ಒಂದು ಚಿಕ್ಕ ಸ್ಥಳದಲ್ಲಿ ಹಣ್ಣು ಕಾಯಿಪಲ್ಲೆಗಳನ್ನು ಬೆಳೆಯಬಹುದಾಗಿದೆ. ಇಂತಹ ಪರಿಸರದಲ್ಲಿ ನಮ್ಮ ಮಕ್ಕಳು ನಿಸರ್ಗದಲ್ಲಿ ದೇವರ ಸೃಷ್ಟಿಗೆ ನೇರ ಸಂಪರ್ಕವನ್ನು ಹೊಂದಿರುವಂತಹ ಅನುಭವವನ್ನು ಹೊಂದುವಂತರಾಗಿದ್ದಾರೆ. ನಗರಗಳನ್ನು ಬಿಟ್ಟು ನಿಮ್ಮ ಕುಟುಂಬಗಳನ್ನು ಕರೆದುಕೊಂಡು ಹಳ್ಳಿ ಕಡೆಗೆ ಹೋಗಿ ಅಲ್ಲಿ ವಾಸಿಸಿರಿ ಎಂಬುದೇ ಕೊನೆ ಕಾಲದಲ್ಲಿ ದೇವರು ತನ್ನ ಪ್ರವಾದಿನಿ ಆದಂತಹ ಶ್ರೀಮತಿ ವೈಟಮ್ಮನವರ ಮೂಲಕವಾಗಿ ತಿಳಿಸುವಂತಹ ವಿಚಾರವಾಗಿದೆ. ಕರ್ತನು ಶ್ರೀಮತಿ ವೈಟಮ್ಮನವರಿಗೆ ತನ್ನ ಜನರಾದಂತಹ ಉಳಿದ ಸಭೆಯ ಸದಸ್ಯರಿಗೆ ತಮ್ಮ ಕುಟುಂಬಗಳನ್ನು ನಗರಗಳನ್ನು ಬಿಟ್ಟು ಹಳ್ಳಿಗಳಿಗೆ ಕರೆದುಕೊಂಡು ಹೋಗಬೇಕೆಂದು ಪದೇ ಪದೇ ಅವರಿಗೆ ದೇವರು ದರ್ಶನದಲ್ಲಿ ತಿಳಿಸಿರುವುದನ್ನು ಇಲ್ಲಿ ಅವರು ಬರೆಯುವಂಥವರಾಗಿದ್ದಾರೆ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು ಮುಂದೆ ಆಹಾರ ಕೊಂಡುಕೊಳ್ಳುವುದು ಅಥವಾ ಮಾರುವುದು ಬಹಳ ಗಂಭೀರ ಸಮಸ್ಯೆ ಎದುರಾಗಬಹುದಾಗಿರುವುದರಿಂದ ತಮ್ಮದೇ ಆದ ಸ್ಥಳಗಳಲ್ಲಿ ಹಣ್ಣು ಕಾಯಿಪಲ್ಯ ಬೆಳೆದುಕೊಳ್ಳಬೇಕೆಂದು ಹಳ್ಳಿಗಳಲ್ಲಿ ಮನೆಗಳು ಇರುವಂತಹ ಸ್ಥಳದಲ್ಲಿ ಒತ್ತಾಗಿರುವುದಿಲ್ಲ, ಅಲ್ಲಿ ಶತ್ರುಗಳು ತೊಂದರೆಗಳಿರುವುದಿಲ್ಲ, ನೀವು ಮುಕ್ತವಾಗಿರಬಹುದು. ಆದುದರಿಂದ ದೇವರು ಪದೇ ಪದೇ ನೀಡಿರುವ ಸಲಹೆಗೆ ಕಿವಿಗೊಡಬೇಕಾಗಿದೆ. ಅದೇನೆಂದರೆ ನಗರಗಳನ್ನು ಬಿಟ್ಟು ಹಳ್ಳಿಯಲ್ಲಿ ವಾಸ ಮಾಡಬೇಕು ಎನ್ನುವುದು ದೇವರ ಉದ್ದೇಶವಾಗಿದೆ. ಹೌದು ಪ್ರಿಯ ಕೇಳುಗರೆ, ಒಂದು ಕಾಲಘಟ್ಟ ಅತಿ ಶೀಘ್ರದಲ್ಲಿ ಬರ್ತಕ್ಕಂಥದ್ದಾಗಿದೆ. ಅದು ಏನೆಂದರೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಮೊದಲನೇ ಮೃಗ 2ನೇ ಮೃಗ ಎರಡು ಸೇರಿಕೊಂಡು ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯತಕ್ಕಂತಹ ಮಕ್ಕಳಿಗೆ ವಿರುದ್ಧವಾಗಿ ಆ ಮೃಗದ ಮುದ್ರೆಯನ್ನು ಹೊಂದಿಕೊಳ್ಳುವಾಗಿಯೂ, ಯಾರೆಲ್ಲ ಆ ಒಂದು ಮೃಗದ ಮುದ್ರೆಯನ್ನು ಹೊಂದಿಕೊಳ್ಳುವುದಿಲ್ಲವೋ ಅವರೆಲ್ಲರೂ ಸಹ ಕ್ರಯ ವಿಕ್ರಯವನ್ನು ಮಾಡದಂತೆಯೂ, ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಕೊಂಡುಕೊಳ್ಳಲು ಸಾಧ್ಯವಿಲ್ಲ, ಕೊಡಲು ಸಾಧ್ಯವಿಲ್ಲ, ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ, ಇಂತಹ ಒಂದು ಸಮಯ ಬರ್ತಕ್ಕಂಥದ್ದಾಗಿದೆ. ಅಂತಹ ಸಮಯದಲ್ಲಿ ನಾವೇ ನಮಗಿರ್ತಕ್ಕಂತಹ ಸ್ಥಳಗಳಲ್ಲಿ ಹಣ್ಣು ಹಂಪಲುಗಳು ತರಕಾರಿಗಳನ್ನು ನಾವು ಯಥೇಚ್ಛವಾಗಿ ಬೆಳೆದುಕೊಂಡಾಗ ನಾವು ಬರ್ತಕ್ಕಂತಹ ಆಪತ್ತುಗಳಿಂದಲೂ ವಿಪತ್ತುಗಳಿಂದಲೂ ನಾವು ತಪ್ಪಿಸಿಕೊಳ್ಳಬಹುದಾಗಿದೆ. ಅದಕ್ಕೋಸ್ಕರವೇ ದೇವರು ನಗರಗಳನ್ನು ಬಿಟ್ಟು ಪಟ್ಟಣಗಳನ್ನು ಬಿಟ್ಟು ಹಳ್ಳಿಗಾಡಿನ ಕಡೆಗೆ ಹೋಗಿ ನೀವು ಒಂದು ಚಿಕ್ಕ ಜಾಗವನ್ನು ತೆಗೆದುಕೊಂಡು ನೀವೇ ಆಹಾರಗಳನ್ನು ಬೆಳೆದುಕೊಳ್ಳಿರಿ, ಹಣ್ಣು ಕಾಯಿ ಪಲ್ಯಗಳನ್ನು ನಮಗೆ ಏನು ಬೇಕೋ ಆರೋಗ್ಯಕ್ಕೆ ಅವುಗಳನ್ನು ನಾವೇ ಬೆಳೆದು ತಿನ್ನುವಂತೆ ದೇವರು ಎಚ್ಚರಿಕೆಯನ್ನು ನೀಡುವಂಥವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ ಪ್ರಿಯ ಕೇಳುಗರೆ, ದೊಡ್ಡ ನಗರಗಳ ಹೊರಭಾಗದಲ್ಲಿ ಆಸ್ಪತ್ರೆ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಬೇಕಾದಂತಹ ಒಂದು ಉತ್ತಮವಾದಂತಹ ಯೋಜನೆ ನಮ್ಮಲ್ಲಿರಬೇಕಾಗಿದೆ. ನಗರಗಳಿಗೆ ಸುಲಭವಾಗಿ ಹೋಗಬಹುದಾದ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲಾ ಕಾಲೇಜು ಆಸ್ಪತ್ರೆಗಳನ್ನು ಸ್ಥಾಪಿಸಬೇಕು. ಉತ್ತಮ ನಿರ್ಣಯ ಕೈಗೊಳ್ಳುವಂತಹ ಯೋಗ್ಯರಾದಂತಹ ವ್ಯಕ್ತಿಗಳನ್ನು ಅಲ್ಲಿ ಮುಖ್ಯಸ್ಥರನ್ನಾಗಿ ಆರಿಸಬೇಕು. ಅಲ್ಲಿ ಸತ್ಯವನ್ನು ಅರಿಯದ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಬೇಕು. ಸದ್ದು ಗದ್ದಲ ತುಂಬಿರುವ ನಗರಗಳಲ್ಲಿ ದೊಡ್ಡ ಕಟ್ಟಡಗಳನ್ನು ಕಟ್ಟಬಾರದು ಎನ್ನುವಂತಹ ಒಂದು ಮುಖ್ಯವಾದಂತಹ ಎಚ್ಚರಿಕೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಸಾಕ್ಷಿಯನ್ನು ಅವರು ನೀಡುವಂಥವರಾಗಿದ್ದಾರೆ. ಅದು ಏನೆಂಬುದಾಗಿ ನಾವು ನೋಡಬೇಕಾದರೆ, ಆಸ್ಟ್ರೇಲಿಯಾ ದೇಶದಲ್ಲಿ ಬೈಬಲ್ ಶಾಲೆಯನ್ನು ಎಲ್ಲಿ ಸ್ಥಾಪಿಸುವುದು? ಶಾಲಾ ಕಾಲೇಜುಗಳು ನಗರಗಳಲ್ಲಿರಬೇಕು ಅಥವಾ ನಗರಗಳಿಂದ ಕೆಲವು ಮೈಲಿಗಳ ದೂರದಲ್ಲಿರಬೇಕು, ನಗರಗಳಿಂದ ಸ್ವಲ್ಪ ದೂರದಲ್ಲಿ ಅವುಗಳನ್ನು ಸ್ಥಾಪಿಸಬೇಕು. ಇದೇ ಸಮಯದಲ್ಲಿ ಅವುಗಳೊಂದಿಗೆ ಸಂಪರ್ಕವಿರದಷ್ಟು ದೂರದಲ್ಲಿರಬೇಕು. ಯಾಕೆಂದರೆ ನಿಮ್ಮ ಶಾಲೆ ಕಾಲೇಜುಗಳು ನೈತಿಕ ಕತ್ತಲೆಯಲ್ಲಿರುವ ನಗರಗಳಿಗೆ ಸುವಾರ್ತೆಯ ಬೆಳಕನ್ನು ಪ್ರಕಾಶಿಸುವಂತಿರಬೇಕೆಂಬುದಾಗಿ ಅವರು ಒಂದು ಸಾಕ್ಷಿಯನ್ನು ಕೊಡುವಂಥವರಾಗಿದ್ದಾರೆ. ಆಸ್ಟ್ರೇಲಿಯಾ ದೇಶದ ನ್ಯೂ ಸೌತ್ ವೆಲ್ಸ್ ರಾಜ್ಯದ ಕೊರನ್ ಬ್ಯಾಗ್ನಲ್ಲಿ ಖರೀದಿಸಿದ ಸ್ಥಳವು ಶ್ರೀಮತಿ ವೈಟಮ್ಮರಿಗೆ ಇಷ್ಟವಾಗಿತ್ತು. ಆದರೆ ಅದು ನಗರದಿಂದ ಬಹಳ ದೂರದಲ್ಲಿದೆ. ದೊಡ್ಡ ನಗರಗಳನ್ನು ಆವರಿಸಿಕೊಂಡಿರುವ ನೈತಿಕ ಕತ್ತಲೆಯ ನಡುವೆ ಸುವಾರ್ತೆ ಎಂಬ ಬೆಳಕು ಪ್ರಕಾಶಿಸುವುದಕ್ಕೆ ಇದರಿಂದಾಗಿ ಅವಕಾಶವಾಗಿದೆ. ಇದೊಂದು ಮಾತ್ರ ಆ ಸ್ಥಳ ಖರೀದಿ ಮಾಡುವುದಕ್ಕೆ ಇರುವ ತೊಂದರೆ ಆಗಿದೆ. ಆದರೆ ದೊಡ್ಡ ನಗರಗಳಲ್ಲಿ ನಮ್ಮ ಶಾಲೆಗಳನ್ನು ಸ್ಥಾಪಿಸಬಾರದು. ಅದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲಿ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂತಹ ಒಂದು ಉತ್ತಮವಾದಂಥ ಸೌಂದರ್ಯ ಇರತಕ್ಕಂತಹ ನಿಸರ್ಗದಲ್ಲಿಯೋ, ಅದು ಪಟ್ಟಣಕ್ಕೆ ಒಂದು ಬೆಳಕಾಗಿ ಇರುವಂತಹ ಸ್ಥಳಗಳಲ್ಲಿ ನಾವು ಶಾಲೆ ಕಾಲೇಜು ಆಸ್ಪತ್ರೆಗಳನ್ನು ಕಟ್ಟಬೇಕು ಎಂಬುದಾಗಿ ಅವರು ತಿಳಿಸುವಂಥದ್ದನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲ ಪ್ರಿಯ ಕೇಳುಗರೆ, ಇನ್ನೂ ಅನೇಕ ವಿಧವಾದಂತಹ ಸಾಕ್ಷಿಗಳನ್ನು ಅವರು ಕೊಡುವಂಥವರಾಗಿದ್ದಾರೆ. ಅವುಗಳನ್ನು ನಾವು ನೋಡಿದಾಗ ಮಿಕ್ಸಿಗನ್ ನಗರದ ನೈಋತ್ಯ ಭಾಗದಲ್ಲಿರುವ ಬ್ರೈನ್ ಸ್ಟಿಂಗ್ ಶಾಲೆ ಆರಂಭಿಸುವ ಯೋಜನೆಯು ಒಳ್ಳೆಯದು ಎಂದು ಒಂದು ಮಾದರಿ ಶಾಲೆಯಾಗಿದ್ದು ಅಲ್ಲಿ ಸುವಾರ್ಥ ಸೇವೆಯ ಮುಂದುವರಿಕೆ ಯಾರೂ ಅಡ್ಡಿ ಮಾಡುವುದಿಲ್ಲವೆಂದು ಆರೈಸುತ್ತೇನೆ ಎಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ. ನಮ್ಮ ಅಧಿಕಾರಿಗಳು ಶಾಲೆಗಾಗಿ ಬ್ರೈನ್ ಸ್ಟ್ರಿಂಗ್ನಲ್ಲಿ ಸ್ಥಳಗಳನ್ನು ಖರೀದಿಸಲು ದೇವರು ಸಹಾಯ ಮಾಡಿದ್ದಾನೆ. ಇದು ನನಗೆ ದೇವರು ತೋರಿಸಿದ ಸ್ಥಳಕ್ಕೆ ಅನುಗುಣವಾಗಿದೆಯೇ? ಇದು ನಗರಗಳಿಂದ ದೂರವಿದೆಯೇ? ವ್ಯವಸಾಯ ಮಾಡಲು ಸಾಕಷ್ಟು ಭೂಮಿ ಇದೆಯೇ? ಇಲ್ಲದೆ ಮನೆಗಳನ್ನು ಸಾಕಷ್ಟು ದೂರದಲ್ಲಿ ಸ್ಥಳ ಬಿಟ್ಟು ಕಟ್ಟಲು ಸಾಧ್ಯವಾಗದ ಭೂಮಿ ಇದೆಯೇ? ವಿದ್ಯಾರ್ಥಿಗಳು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಲು ಸಾಕಷ್ಟು ಸ್ಥಳವಿದೆಯೇ ಅನ್ನುವಂತಹ ವಿಚಾರಗಳನ್ನೆಲ್ಲ ಪರಿಗಣಿಸಿ ನಾವು ಶಾಲೆ ಕಾಲೇಜುಗಳನ್ನು ಕಟ್ಟಬೇಕಾಗಿದೆ. ಯಾಕೆಂದರೆ ನಿಜವಾದಂತಹ ಒಂದು ಶಿಕ್ಷಣ, ಆ ಶಿಕ್ಷಣ ಏನೆಂದರೆ ದೈಹಿಕ ಮಾನಸಿಕ ಆತ್ಮಿಕ ಶಾರೀರಿಕ ಎಲ್ಲ ಚಟುವಟಿಕೆಗಳಿಂದ ಕೂಡಿರತಕ್ಕಂತಹ ಒಂದು ಶಿಕ್ಷಣಕ್ಕೆ ನಿಜವಾದ ಶಿಕ್ಷಣ ಎಂಬುದಾಗಿ ಕರೆಯಬಹುದಾಗಿದೆ. ಆದರೆ ಇವತ್ತಿನ ದಿನಗಳಲ್ಲಿ ಶಿಕ್ಷಣ ಅನ್ನುವಂತಹ ಒಂದು ವ್ಯವಸ್ಥೆ ಹೇಗಿದೆ ಎಂದರೆ ಅದು ಒಂದು ಮಾನಸಿಕಕ್ಕೆ ಮಾತ್ರ ಸೀಮಿತವಾದಂಥ ಶಿಕ್ಷಣವಾಗಿದೆ. ಮಕ್ಕಳಿಗೆ ಹೆಚ್ಚು ಪುಸ್ತಕಗಳನ್ನು ಕೊಟ್ಟು ಯಾವಾಗಲೂ ಸಹ ಮನೆ ಕೆಲಸ, ಯಾವಾಗಲೂ ಸಹ ಓದುವುದು, ಆ ಮಕ್ಕಳು ಮನೆಯಿಂದ ಹೊರಗೆ ಹೋಗಿ ಸೌಂದರ್ಯವನ್ನು ರಮಿಸುವುದರ ಮೂಲಕವಾಗಿ ಹೂ ಗಿಡ ಮರಗಳು ಅಥವಾ ಮಣ್ಣಿನಲ್ಲಿ ಆಡ್ತಕ್ಕಂಥದ್ದು ಈ ರೀತಿಯಾದಂತಹ ಚಟುವಟಿಕೆಗಳಿಗೆ ಹೆಚ್ಚು ಸಮಯವನ್ನು ಕೊಡದೇ ಇರುವುದು ಮಕ್ಕಳ ಮಾನಸಿಕ ಬೆಳವಣಿಗೆಯನ್ನು ಕುಂದಿಸುವಂಥದ್ದಾಗಿದೆ. ಯಾಕೆಂದರೆ ಯಾವಾಗಲೂ ಸಹ ಶಾಲೆಗಳಲ್ಲಿ ಕೊಡುವಂತಹ ಅನೇಕ ವಿಧವಾದಂತಹ ಓದು ಬರಹ ಅನೇಕ ಚಟುವಟಿಕೆ ಯಾವಾಗಲೂ ಸಹ ಶಾಲೆಯಿಂದ ಮನೆಗೆ ಬಂದಂತಹ ಮಕ್ಕಳು ಮುಕ್ತವಾಗಿ ಆಟ ಆಡಲು ಅವರಿಗೆ ಸ್ಥಳಗಳಿಲ್ಲ. ಪಟ್ಟಣಗಳಲ್ಲಿ ಮುಕ್ತವಾಗಿ ಸೌಂದರ್ಯವನ್ನು ಸವಿಯಲು ಅವರಿಂದ ಸಾಧ್ಯವಾಗ್ತಾ ಇಲ್ಲ. ಮರ ಗಿಡ ಹಸಿರುಗಳಿಂದ ಕೂಡಿದಂತಹ ಸ್ಥಳಗಳಲ್ಲಿ ಉತ್ತಮ ಗಾಳಿಯಲ್ಲಿ ಆ ಮಕ್ಕಳು ಹೋಗಿ ಆಟ ಆಡಲು ಸ್ಥಳಗಳಿಲ್ಲದೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಆ ಮಕ್ಕಳು ಯಾವಾಗಲೂ ಕಲಿಯುವಂತಹ ವಿಚಾರ ಅವರ ಮಾನಸಿಕ ಸ್ಥಿಮಿತೆಯನ್ನು ಕುಂದಿಸುವಂಥದ್ದಾಗಿದೆ. ಆದರೆ ಇಲ್ಲಿ ಶ್ರೀಮತಿ ವೈಟಮ್ನವರು ನಮಗೆ ನೀಡುವಂತಹ ಒಂದು ಮುಖ್ಯವಾದಂಥ ಸಂದೇಶವೇನೆಂದರೆ ಕೊನೆಯ ಕಾಲದಲ್ಲಿ ಹಳ್ಳಿಗಾಡನ್ನು ಬಿಟ್ಟು ಅವುಗಳಲ್ಲಿ ನಾವು ಉತ್ತಮವಾದ ರೀತಿಯಲ್ಲಿ ಆಹಾರ ವಸ್ತುಗಳನ್ನು ಬೆಳೆಸಬೇಕು, ಅಲ್ಲಿ ಜೀವಿಸಬೇಕು ಅನ್ನುವಂಥ ಹಂಬಲವನ್ನು ಹೆಚ್ಚು ಜನರು ಇವತ್ತು ಒಲವನ್ನು ತೋರಬೇಕಾಗಿದೆ. ಆದರೆ ಹಳ್ಳಿಗಾಡನ್ನು ಬಿಟ್ಟು ಅನೇಕರು ಇವತ್ತು ಪಟ್ಟಣಗಳ ಕಡೆಗೆ ಹೋಗುವಂತಹ ಪರಿಸ್ಥಿತಿಯನ್ನು ನಾವು ನೋಡುವಂತವರಾಗಿದ್ದೇವೆ. ಆದರೆ ಪಟ್ಟಣಗಳಲ್ಲಿ ಮುಂದೊಂದು ದಿನ ಬರತಕ್ಕಂತಹ ಒಂದು ದೊಡ್ಡ ಆಪತ್ತು ವಿಪತ್ತುಗಳನ್ನು ನಾವು ಗಮನಿಸಿದಾಗ ಅವುಗಳನ್ನು ಎಣಿಸಲು ಅಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಶ್ರೀಮತಿ ವೈಟಮ್ನವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಕೊನೆಯ ಕಾಲದಲ್ಲಿ ನಗರಗಳನ್ನು ಬಿಟ್ಟು ನಗರಗಳಲ್ಲಿ ಇರತಕ್ಕಂತಹ ಅನೇಕ ಪಾಪದ ಕಾರ್ಯಗಳನ್ನು ಬಿಟ್ಟು ನೀವೇನು ಮಾಡಿರಿ ಅಂದರೆ ಬಿಟ್ಟು ಬನ್ನಿರಿ ಎಂಬುದಾಗಿ ಅವರು ಕರೆಯುವಂಥವರಾಗಿದ್ದಾರೆ. ಇನ್ನೂ ಸಹ ಯಾಕೆ ನಗರಗಳನ್ನು ಬಿಟ್ಟು ಬರಬೇಕು ಎನ್ನುವಂತಹ ವಿಚಾರಗಳನ್ನು ನಾವು ಗಮನಿಸಿದಾಗ ನಗರಗಳಲ್ಲಿ ಅನೇಕ ವಿಧವಾದಂತಹ ಪಾಪದಿಂದ ಕೂಡಿರುವಂತಹ ವ್ಯವಸ್ಥೆಯನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ಪಾಪದ ವ್ಯವಸ್ಥೆಯಿಂದ ಪಟ್ಟಣಗಳು ನಾಶವಾಗ್ತಾ ಇರತಕ್ಕಂಥದ್ದನ್ನು ಇವತ್ತಿನ ದಿನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲದೆ ಅವರ ಉದ್ದೇಶ ಯಾಕೆ ಆ ಪಟ್ಟಣಗಳನ್ನು ಬಿಟ್ಟು ಹಳ್ಳಿಯ ಕಡೆಗೆ ಹೋಗಬೇಕೆಂದರೆ ಒಂದು ಗ್ರಾಮೀಣ ಪರಿಸರದಲ್ಲಿ ಉತ್ತಮವಾದಂತಹ ಆರೋಗ್ಯದಿಂದ ಇರಲು ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಹೊಲ ಗದ್ದೆಗಳಿದೆ, ಹಸಿರಾದಂತಹ ಮರಗಳು ಗಿಡಗಳಿವೆ. ಆದರೆ ಪಟ್ಟಣಗಳಲ್ಲಿ ಎಲ್ಲಿ ನೋಡಿದರೂ ಸಹ ಕಾಂಕ್ರೀಟ್ ಕಟ್ಟಡಗಳು, ಕೊಳಕಾದಂತಹ ಕಿಕ್ಕಿರಿದ ರಸ್ತೆಗಳು, ರಸ್ತೆಗಳಲ್ಲಿ ಅಷ್ಟೊಂದು ವಾಯು ಮಾಲಿನ್ಯ, ಎಲ್ಲಿ ನೋಡಿದರೂ ಒಂದು ಮುಕ್ತವಾಗಿ ಸುಂದರವಾದಂಥ ಗಾಳಿಯನ್ನು ಉಸಿರಾಡಲು ಸಾಧ್ಯವಾಗ್ತಾ ಇಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಪಟ್ಟಣಗಳಲ್ಲಿ ಜನರು ಇರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಅದೇ ಹಳ್ಳಿಗಾಡಿನ ಕಡೆಗೆ ಹೋದಾಗ ಅಲ್ಲಿ ಸುಂದರವಾದಂಥ ಗಾಳಿ, ತಂಪಾದಂತಹ ಹೊಲ ಗದ್ದೆ ಗಿಡ ಮರಗಳು, ಕಾಡು ಗುಡ್ಡಗಾಡುಗಳು, ಸದಾ ನೀರಿನಿಂದ ಹರಿಯುವಂತಹ ತೊರೆಗಳನ್ನು ನೋಡುವಂಥವರಾಗಿದ್ದೇವೆ. ಶುಭ್ರವಾದಂಥ ನೀಲಿ ಆಕಾಶ. ಆದರೆ ಪಟ್ಟಣದಲ್ಲಿ ಆಕಾಶವನ್ನು ನೋಡಿದಾಗ ಎಲ್ಲೂ ನೋಡಿದರೂ ಸಹ ಒಂದು ವಾಯು ಮಾಲಿನ್ಯದಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಪಟ್ಟಣಗಳಲ್ಲಿ ನಾವು ನೋಡಬೇಕಾಗಿದ್ದರೆ ಕೇಳುಗರೆ, ಎಂತಹ ಪರಿಸ್ಥಿತಿಯಲ್ಲಿದೆ ಪಟ್ಟಣ ಇವತ್ತು ಅಂದರೆ, ಪಟ್ಟಣಗಳಲ್ಲಿ ಬೆಳೀತಕ್ಕಂತಹ ಎಲ್ಲ ವಿಧವಾದಂತಹ ವಸ್ತುಗಳಲ್ಲೂ ಸಹ ರಾಸಾಯನಿಕವಾದಂತಹ ಕ್ರಿಮಿನಾಶಕ ಕೀಟಗಳನ್ನು ಅಲ್ಲಿ ಸಿಂಪಡಿಸಲಾಗ್ತಕ್ಕಂಥದ್ದಾಗಿದೆ. ಆ ನಿಮಿತ್ತವಾಗಿ ಆ ಕ್ರಿಮಿನಾಶಕಗಳ ಮೂಲಕವಾಗಿ ಅನೇಕರಿಗೆ ರೋಗಗಳು ಅತಿ ಶೀಘ್ರದಲ್ಲಿ ಅಲ್ಲಿ ಬರುವಂಥದ್ದಾಗಿದೆ. ಮತ್ತು ನಾವು ಕಟ್ಟಬೇಕಾದಂತಹ ಒಂದು ಆಸ್ಪತ್ರೆಗಳು, ಒಂದು ಶಾಲಾ ಕಾಲೇಜುಗಳು ಯಾವ ರೀತಿಯಲ್ಲಿರಬೇಕು ಕೊನೆಯ ಕಾಲದಲ್ಲಿ ಅಂದರೆ, ಶ್ರೀಮತಿ ವೈಟಮ್ನವರು ತಿಳಿಸ್ತಕ್ಕಂತಹ ವಿಚಾರವೇನೆಂದರೆ, ಪಟ್ಟಣದಿಂದ ಹೊರಗೆ ಅಂದರೆ ಅದು ಪಟ್ಟಣಕ್ಕೆ ಬೆಳಕಾಗಿ ಇರುವ ರೀತಿಯಲ್ಲಿ ನಾವು ಶಾಲೆ ಕಾಲೇಜುಗಳನ್ನು ಕಟ್ಟಬೇಕು ಎಂಬುದಾಗಿ ತಿಳಿಸುವಂಥವರಾಗಿದ್ದಾರೆ. ಯಾಕೆ ಈ ಪಟ್ಟಣಗಳನ್ನು ಬಿಟ್ಟು ನಗರಗಳನ್ನು ಬಿಟ್ಟು ಹಳ್ಳಿ ಕಡೆಗೆ ಹೋಗಿ ಎಂಬಂತಹ ಒಂದು ಸಂದೇಶವನ್ನು ಈ ಕೊನೆಯ ಕಾಲದಲ್ಲಿ ನೀಡುವಂಥವರಾಗಿದ್ದಾರೆ ಅಂದರೆ, ಒಂದೇ ಒಂದು ಉದ್ದೇಶಕ್ಕೋಸ್ಕರ ಪ್ರಿಯ ಕೆಳಗರೆ, ಆ ಉದ್ದೇಶ ಏನೆಂದರೆ ಕೊನೆಯ ಕಾಲದಲ್ಲಿ ಮೃಗದ ಮುದ್ರೆ ಈ ಲೋಕಕ್ಕೆ ಬರತಕ್ಕಂಥದ್ದಾಗಿದೆ. ಆ ಮೃಗದ ಮುದ್ರೆಯಿಂದ ಜಯಿಸಬೇಕಾದರೆ ನಾವು ಪಟ್ಟಣಗಳನ್ನು ಬಿಟ್ಟು, ದೊಡ್ಡ ದೊಡ್ಡ ಪಟ್ಟಣಗಳನ್ನು ಬಿಟ್ಟು ಹಳ್ಳಿಯ ಕಡೆಗೆ ಹೋಗಬೇಕಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ದೇವರು ನಮಗೆ ನೀಡುವಂತಹ ಒಂದು ಎಚ್ಚರಿಕೆ ಸಂದೇಶವೇನೆಂದರೆ, ದೇವರು ನಿರ್ಮಿಸಿದಂತಹ ಮಾದರಿ ಆದಾಮ ಹವಳಿಗೆ ಅದು ಏದೆನ್ ತೋಟ. ಆ ಏದೆನ್ ತೋಟ ಉತ್ತಮ ರೀತಿಯಲ್ಲಿ ಇತ್ತು. ಆ ರೀತಿಯಲ್ಲೇ ಕೊನೆಯ ಕಾಲದಲ್ಲಿ ಪರಲೋಕಕ್ಕೆ ಹೋಗುವಂತಹ ಮಕ್ಕಳು, ಪರಲೋಕಕ್ಕೋಸ್ಕರ ಸಿದ್ಧಪಡಿಸಿಕೊಳ್ತಕ್ಕಂಥ ಮಕ್ಕಳ ಜೀವನವು ಅದೇ ರೀತಿಯಾಗಿ ಇರಬೇಕು ಎಂಬುದಾಗಿ ಅವರು ಪಟ್ಟಣಗಳನ್ನು ನಗರಗಳನ್ನು ಬಿಟ್ಟು ಹಳ್ಳಿಯ ಕಡೆಗೆ ಹೋಗಿರಿ ಎಂಬುದಾಗಿ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳಾದಂಥ ಬೆಂಗಳೂರು, ಮುಂಬೈ, ದೆಹಲಿ, ಕಲ್ಕತ್ತಾ, ಮದ್ರಾಸ್, ಈ ಪಟ್ಟಣಗಳ ಪರಿಸ್ಥಿತಿ ಅನೇಕ ರೀತಿಯಲ್ಲಿ ಪಾಪದಿಂದ ಕೂಡಿದೆ, ಅನೇಕ ವ್ಯಾಧಿಗಳಿಂದ ಕೂಡಿದೆ. ಜನರು ಮುಕ್ತವಾಗಿ ಅಲ್ಲಿ ವಾಸಿಸಲು ಸಾಧ್ಯವಾಗ್ತಾ ಇಲ್ಲ. ಸೊ ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ನಮಗೆ ಈ ಕೊನೆಯ ಕಾಲದಲ್ಲಿ ಎಚ್ಚರಿಕೆಯನ್ನು ನೀಡ್ತಕ್ಕಂಥನಾಗಿದ್ದಾನೆ. ಈ ಎಚ್ಚರಿಕೆಯ ಶಬ್ದಕ್ಕೆ ನಾವು ಕಿವಿ ಕೊಡುವುದಾದರೆ, ಇವತ್ತೇ ನಾವು ದೇವರ ಸಮ್ಮುಖಕ್ಕೆ ಬಂದು ಪ್ರಾರ್ಥನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಆ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ ಎಂಬುದಾಗಿ ನೀವು ತೀರ್ಮಾನಿಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಹೌದು ಸ್ವಾಮಿ, ಪರಲೋಕದ ದೇವರೇ, ಸರ್ವಶ್ರೇಷ್ಠಕರ್ತನೇ, ಅಪ್ಪ ಈ ಸಮಯದಲ್ಲಿ ಸ್ವಾಮಿ ಪಟ್ಟಣಗಳನ್ನು ನಗರಗಳನ್ನು ಬಿಟ್ಟು ಹಳ್ಳಿಗಾಡಿನ ಕಡೆಗೆ ಹೋಗಿ ವಾಸಿಸಿರಿ ಅನ್ನುವಂತಹ ಒಂದು ಎಚ್ಚರಿಕೆ ಸಂದೇಶವನ್ನು ನಮಗೆ ಕೊಟ್ಟಿದೆಯೇ ಸ್ವಾಮಿ? ಅದನ್ನು ಕಲಿತಿದ್ದೇವೆ ಸ್ವಾಮಿ. ಆದರೆ ದೇವ, ನಿನ್ನ ಕೃಪೆಯಿಂದ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಸ್ವಾಮಿ ಅವರು ರಕ್ಷಣೆಯ ಯೋಜನೆಯನ್ನು ಹಾಕಿಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಂಥ ಮನಸ್ಸನ್ನು ಅವರಿಗೆ ಕೊಟ್ಟು ನೀನು ನಡೆಸು, ಆಶೀರ್ವಹಿಸು, ಕೇಳುಗರ ಹೃದಯದಲ್ಲಿ ನೀನು ಕಾರ್ಯವನ್ನು ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.